जयति हरिरचिन्त्यः सर्वदेवैकवल्यः परमगुरुरविष्टा प्राप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः श्रीगुरुभ्यो नमः हरिः ओम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। प्रबंजनाचार्यरु सर्वमूल पाठद ಮಂಗಳ ಮಹೋತ್ಸವ ಮತ್ತು ಮಹಾಭಾರತ ತಾತ್ಪರ್ಯ ನಿರ್ಣಯದ ಈ ಪ್ರವಚನ ಮಂಗಳೋತ್ಸವದ ಈ ಸಂದರ್ಭದಲ್ಲಿ ಸಾಮಾನ್ಯ 40 ದಿನಗಳ ಕಾಲ ಅಖಂಡವಾಗಿ ಕೃಷ್ಣ ಮುಖ್ಯಪ್ರಾಣ ಆಚಾರ್ಯ ವಾದಿರಾಜರ ಸನ್ನಿಧಾನದಲ್ಲಿ ಈ ಜ್ಞಾನ ದೊಡ್ಡ ಜ್ಞಾನ ಯಜ್ಞವನ್ನು ಅವರ ನೇತೃತ್ವದಲ್ಲಿ ನಡೆದಿದೆ. ಆಚಾರ್ಯರ ದೊಡ್ಡ ಉತ್ತಮ ಗುರುಗಳ ಲಕ್ಷಣವನ್ನು ಆಚಾರ್ಯರೇ ತಂತ್ರಸಾರದಲ್ಲಿ ಹೇಳಿದ್ದಾರೆ. ಪ್ರತಿಮೋಕ್ತ ಲಕ್ಷಣೇ ಯುಕ್ತ ಯಾವತ್ ಆಚಾರ್ಯ ಉತ್ತಮ ಸರ್ವವಿತ್ ತಪಸಾಯುಕ್ತ ಆಜ್ಞಾಶಕ್ತಿ ಯುತೇ ಯುತೋ ಹರೇಹಿ. ಎಲ್ಲ ಕಡೆಯಲ್ಲೂ ಮಹಾಭಾರತ ಆತ್ಮನಿರ್ಣಯದಲ್ಲಿ ಅಸಂಶಯ ಸಂಶಯಚಿತ್ ಗುರುರುಕ್ತೋ ಮನೀಷಿಭಿ, ತನಗೆ ಸಂಶಯ ವಿಪರೀತ ಜ್ಞಾನ ಇರಬಾರ್ದು, ಅದಿಲ್ಲಂತಾದರೆ ಇನ್ನೊಬ್ಬರ ಸಂಶಯ ವಿಪರೀತ ಜ್ಞಾನವನ್ನು ಅವನು ಪರಿಹಾರ ಮಾಡ್ತಾ ಇದ್ದಾನೆ. ಮತ್ತೆ 32 ಲಕ್ಷಣಗಳು ಇರಬೇಕು ಅಂತ ಅಂದರೆ ಅದನ್ನು ಸ್ಪಷ್ಟಪಡ್ತಾರೆ. ಒಂದು ಭಗವಂತನ ಪ್ರತಿಮೆ ಮಾಡಬೇಕಾದ್ರೆ ಪ್ರತಿಮಾ ಶಾಸ್ತ್ರದಲ್ಲಿ ಏನು ಲಕ್ಷಣ ಹೇಳಿದ್ದಾರೆ, ಆ ಪ್ರತಿಮೆ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಲಕ್ಷಣ ಎಲ್ಲ ಉತ್ತಮ ಗುರುಗಳು ಇರಬೇಕು, ಮಧ್ವಾಚಾರ್ಯ ಗುರುಗಳಲ್ಲಿ ಇದೆ. ಯಾಕಂದ್ರೆ ಪ್ರತಿಮಾ ಲಕ್ಷಣ ನಿದರ್ಶನಾಯ ಲಕ್ಷ್ಯಂ ಅಂತ ಪ್ರತಿಮಾ ಲಕ್ಷಣವನ್ನು ತೋರಿಸಬೇಕಾದ್ರೆ ಒಂದು ದೃಷ್ಟಾಂತ ಬೇಕಲ್ಲ. ಆಚಾರ್ಯರ ರೂಪ, ಆಚಾರ್ಯರ ದೇಹ ಪ್ರತಿಮಾ ಲಕ್ಷಣ ಯಾರಾದರೂ ಪಾಠ ಮಾಡ್ತಾ ಇದ್ರೆ ಆ ಶಾಸ್ತ್ರದ್ದು ಅದಕ್ಕೆ ಎಕ್ಸಾಂಪಲ್ ಸಮನ್ವಯ ಮಾಡಬೇಕಲ್ಲ, ಅದು ಆಚಾರ್ಯ ಮಧ್ವರ ದೇಹ ಸಮನೆ ಮಾಡಬಹುದಿತ್ತು. ಆ ಲಕ್ಷಣಗಳೆಲ್ಲ ಇದೆ ಅಂತ ಆಚಾರ್ಯರು ತಂತ್ರಸಾರದಲ್ಲಿ ಪ್ರತಿಮಾಶಾಸ್ತ್ರದಲ್ಲಿ ಭಗವಂತನ ಒಂದು ಪ್ರತೀಕಕ್ಕೆ ಏನು ಲಕ್ಷಣ ಹೇಳಿದ್ದಾರೆ ಅದೆಲ್ಲ ಆ ದೇಹದಲ್ಲಿ ಇರಬೇಕು. ದೊಡ್ಡ ಗುರುಗಳು ಅಂದರೆ ಮಹಾಗುರುಗಳ ದೇಹದಲ್ಲಿರಬೇಕು. ಅದರ ನಂತರ ಅವರು ದೊಡ್ಡ ಗುರುಗಳು, ದೊಡ್ಡಾಚಾರ್ಯರು ಅಂತ ಅವರನ್ನು ಕರಿಬೇಕು. ಮತ್ತೆ ಇನ್ನೇನಾಗ ಸರ್ವವಿತ್ ಸರ್ವ ಭಗವಂತನ ಬಿಟ್ಟು ಉಳಿದ ವಿಷಯದಲ್ಲಿ ಸರ್ವ ಭಗವದ್ ಜಗತ್ತಿನ ವಿಷಯದಲ್ಲಿ ಆಲೋಚನೆ ಮಾಡಿದರೆ ಸರ್ವ ವಿಷಯಕ ಜ್ಞಾನ. ಭಗವಂತನ ವಿಚಾರದಲ್ಲಿಯೂ ಕೂಡ ಲಕ್ಷ್ಮಿಯನ್ನು ಹೊರತುಪಡಿಸಿದರೆ ಅವರಿಗೆ ಜ್ಞಾನ ಇದೆ. ಸಾಕಲ್ಲ ಏನಂದರೆ ಇಲ್ಲ, ನಮ್ಮೆಲ್ಲರಿಗಿಂತ ಅಂದರೆ ಭಾರತ್ಯಾದಿಗಿಂತಲೂ ವಿಶೇಷವಾದ ಜ್ಞಾನ ಇದೆ. ಸರ್ವವಿತ್ ತಪಸಾಯುಕ್ತ, ತಪಸಾಯುಕ್ತ ಎನ್ನುವುದಕ್ಕೆ ಅನೇಕ ಅರ್ಥ ಉಂಟು. ಸ್ವಧರ್ಮಾಚರಣಂ ಶಕ್ತಿಯ ತಪ ಇತ್ಯಭಿಧೀಯತೆ, ಅಥವ ತಪ ಆಲೋಚನೆ. ಅವರು ಆಚಾರ್ಯ ಮತ್ತು ಸ್ವಾಧ್ಯಾಯ ಪ್ರವಚನೆ ಏವೇತಿ ನಾಕೋ ಮೋದ್ಗಲ್ಯ ಅಂತ ಹೇಳಿದಾಗ ಸ್ವಾಧ್ಯಾಯ ಪ್ರವಚನ ಅಥವಾ ಶಾಸ್ತ್ರಚಿಂತನ. ಆಚಾರ್ಯ ಮಧ್ವರಷ್ಟು ಶಾಸ್ತ್ರಚಿಂತನ ಮಾಡುವವರು ಯಾರೂ ಅಲ್ಲ. ಇವತ್ತಿಗೂ ದೊಡ್ಡ ಬದಲಿಯಲ್ಲಿ ಗುಹಾಸಂತಂ ಮಾತರಿಶ್ವಾಮಥಾಯತಿ ದೀರ್ಘಕಾಲೀನವಾದ ಶಾಸ್ತ್ರ ಮತನ ಅನೂಚಾನವಾಗಿ ನಿರಂತರವಾಗಿ ಆಚಾರ್ಯರು ಮಾಡ್ತಾ ಇದ್ದಾರೆ. ಹೀಗೆ ತಪ ಆಲೋಚನ ರೂಪವಾದಂತಹ ಶಾಸ್ತ್ರಾರ್ಥ ಮಂಥನ ರೂಪವಾದ ತಪಸ್ಸಿನಿಂದ ಕೂಡಿದವರು. ಮತ್ತೆ ಆಜ್ಞಾಶಕ್ತಿ ಯುತೋ ಹರೇಹಿ, ಆಜ್ಞಾಶಕ್ತಿ ಯುತ ಅಂದರೆ ಅನೇಕ ಅರ್ಥ ಮಾಡಬಹುದು. ಒಂದು ಆಜ್ಞೆ ಅಂದರೆ ಭಗವಂತನ ಆಜ್ಞೆ, ಶ್ರುತಿ ಸ್ಮೃತಿ ಮಮೈವಾಜ್ಞೆ ಎಷ್ಟೇ ಉಲ್ಲಂಘ್ಯ ವರ್ತದೆ ಆಜ್ಞಾಚ್ಛೇದಿ ಮಮ ದ್ವೇಷಿ ಮದ್ಭಕ್ತೋಪಿ ನಮೈಷ್ಣವ ಅಂತ ಹೇಳಿದಾಗೆ ಭಗವಂತನ ಆದೇಶ ರೂಪದಲ್ಲಿದೆ ಅಂತೆ ಶ್ರುತಿ ಸ್ಮೃತಿಗಳು. ಶ್ರುತಿ ಸ್ಮೃತಿಗಳು ಇದು ಮಾಡಬೇಕು ಹೀಗೆ ಮಾಡಬೇಡ ಅಂತ ಏನೊಂದು ಶ್ರುತಿ ಸ್ಮೃತಿಗಳಿದೆ ಅದು ಭಗವದ್ ಆಜ್ಞಾರೂಪ. ಆ ಭಗವದ್ ಆಜ್ಞಾರೂಪ ಆದ ಶ್ರುತಿ ಸ್ಮೃತಿಗಳ ಪ್ರವಚನದಲ್ಲಿ ಅತ್ಯಂತ ದಕ್ಷರಾದವರು ಅಂತ ಒಂದು ಅರ್ಥ ಮಾಡಬಹುದು. ಇನ್ನೊಂದು ನಮ್ಮ ಅಭಿಪ್ರಾಯ, ಈ ಭಗವಂತ ಆದೇಶ ಮಾಡ್ತಾನೆ. ಆದೇಶ ಮಾಡಿ ನೀವು ಈ ರೀತಿಯಾಗಿ ಉಪದೇಶ ಮಾಡಬೇಕು ಅಂತ ಆದೇಶ ಮಾಡ್ತಾನೆ. ಸಾಕ್ಷಾತ್ ಭಗವಂತನ ಆದೇಶದಿಂದ ಜ್ಞಾನ ಕಾರ್ಯದಲ್ಲಿ ತೊಡಗಿದವು. ಅದು ಆಜ್ಞಾಶಕ್ತಿ. ಕುರುಸೂತ್ರ ಭಾಷ್ಯ ಅವಿಲಂಬಿತ ಮೃದೇ ಸುಮತೇನ ಯೋಗೇ ತವೇ ಶ್ರುತಿ ಸ್ಮೃತಿ. ಅಲ್ಲಿ ಮೊದಲು ಮೂಲ ರೂಪದಲ್ಲಿ ಭಗವಂತ ಆದೇಶ ಕೊಟ್ಟ. ವ್ಯಾಸರೂಪಿ ಪರಮಾತ್ಮ ಮುಖವನ್ನು ನೋಡ್ತಾ ನೋಡ್ತಾ ಬದ್ರೀನಾರಾಯಣ ಆದೇಶ ಕೊಟ್ಟ. ಹಾಗಾಗಿ ಭಗವಂತನ ಆಜ್ಞಾ ಜ್ಞಾನ ಪ್ರಸಾರ ಮಾಡಬೇಕು, ಭಾಷ್ಯ ಬರಿಬೇಕು, ತತ್ವಜ್ಞಾನ ಪ್ರಸಾರ ಮಾಡಬೇಕೆಂಬ ಸಾಕ್ಷಾತ್ ಭಗವಂತನ ಆಜ್ಞೆ ಎಂದು ದೊಡ್ಡ ಶಕ್ತಿ ಅವರಿಗೆ. ಒಂದು ಅರ್ಥ ಹೇಳಬಹುದು. ಇನ್ನೊಂದು ಆಜ್ಞಾಶಕ್ತಿ ಇದೆ ಅಂದರೆ ಭಗವಂತನ ಅನುಮೋದನೆಯಿಂದ ಅವರು ಆಜ್ಞೆ ಮಾಡಿದರೆ ನಿನಗೆ ಒಳ್ಳೆಯದಾಗಲಿ, ಸಂಸಾರ ಸಮುದ್ರವನ್ನು ದಾಟು, ಉದ್ಧಾರ ಆಗಲಿ ಅಂತ ಅವರು ಆಜ್ಞೆ ಮಾಡಿದರೆ ಆಗಲೇಬೇಕು. ಭಗವಂತನ ಅನುಗ್ರಹ ಆಗಲೇಬೇಕು, ಮೋಕ್ಷ ಆಗಲೇಬೇಕು. ಅದು ಭಗವದ್ ಅನುಜ್ಞೆಯಿಂದ ಅಂತ ಆಜ್ಞೆ ಮಾಡಿದರೆ ಮೋಕ್ಷ ಆಗಲೇಬೇಕು. ಇದು ದೊಡ್ಡ ವರ್ಗ. ತನಗೆ ಭಗವಂತನ ಆಜ್ಞೆ ಇದೆ, ತಾನು ತನ್ನ ಕೆಳಗಿನ ಭಕ್ತರಿಗೆ ಭಗವದ್ ಅನುಗ್ರಹದಿಂದ ಏನಾದರೂ ಆಜ್ಞೆ ಮಾಡಿದರೆ ಅದು ಹಾಗೇ ತೀರುತ್ತೆ. ಅಂತಹ ಒಂದು ಆಜ್ಞಾಶಕ್ತಿಯಿಂದ ಕುಡಿತಕ್ಕಂಥವರು ದೊಡ್ಡ ಆಚಾರ್ಯರು ಅಂತ ಅವರನ್ನು ಕರೀರಿ. ಅಂದರೆ ದೊಡ್ಡ ಆಚಾರ ಅಂದರೆ ದೊಡ್ಡ ಗುರುಗಳು ಅಂತ. ಇಂತಹ ಆಚಾರ್ಯರು ಮಾಯಾವಾದ ಖಂಡನದಲ್ಲಿ ಒಂದು ಮಾತು ಹೇಳ್ತಾರೆ. ನಮ್ಮ ಗುರುಗಳು ಇದಕ್ಕೆ ಬಹಳ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ನಾವು ಒಂದು ರೀತಿಯಾಗಿ ಇನ್ನೊಂದು ರೂಪದಲ್ಲಿ ಅವರ ಅನುಗ್ರಹದಿಂದ ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ನರಸಿಂಹೋಖಿಲಾಜ್ಞಾನ ಮತದ್ಧಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ಮಾಯಾವಾದ ಖಂಡನ ಪ್ರಕರಣ ಗ್ರಂಥವನ್ನು ರಚನೆ ಮಾಡ್ತಾ ಆಚಾರ್ಯರು ಮಿಥ್ಯಾಜ್ಞಾನ ನಿರಾಸಕವಾದ ರೂಪ ಅದು ನರಸಿಂಹ ರೂಪ. ಯಾಕೆಂದರೆ ಕೊಮದನ್ಯೋ ಜಗದೀಶ್ವರ, ನನಗಿಂತ ಭಿನ್ನನಾದ ದೇವರು ಎಲ್ಲಿದ್ದಾನೆ, ನಾನೇ ಸರ್ವೇಶ್ವರ ಅಂತ ಆಸುರ ಜ್ಞಾನವನ್ನು ಹೊಂದಿರತಕ್ಕಂತಹ ನನಗಿಂತ ಭಿನ್ನನಾದ ನಿನ್ನ ರಕ್ಷಕ ದೇವರು ಎಲ್ಲಿದ್ದಾನೆ ಅಂತ ಚಾಲೆಂಜ್ ಮಾಡಿ ಆ ಕಂಬಕ್ಕೆ ಖಡ್ಗ ಹಿಡ್ಕೊಂಡು ಮುಷ್ಟಿ ಪ್ರಹಾರ ಮಾಡಿದ. ಆಗ ನರಸಿಂಹ ಎದ್ದು ಬಂದು ರಕ್ಷಕನಾಗಿರ್ತಕ್ಕಂತಹ ನಾನು ಇದ್ದೇನೆ ಎಲ್ಲ ಕಡೆಯಲ್ಲಿ ಎಂಬುದನ್ನು ತೋರಿಸಿದ. ನೀನು ಈಶ್ವರ ಅಲ್ಲ ಅಂತ ತೋರಿಸಿದ. ಹೀಗೆ ನಾನೇ ಈಶ್ವರ, ಈಶ್ವರೋಹಂ ಅಹಂ ಭೋಗಿ ಅಂತ ಹಿರಣ್ಯಕಶಿಪು ಆ ಮಿಥ್ಯಾಜ್ಞಾನ ಪ್ರತೀಕನಾದ ಹಿರಣ್ಯಕಶಿಪುವನ್ನು ಸಂಹಾರ ಮಾಡುವ ಮೂಲಕ ಅದನ್ನು ನಾವು ಎಂದೂ ಆ ಭಾವವನ್ನು ಹೊಂದಬಾರದು ಎಂಬುದನ್ನು ಭಗವಂತ ನರಸಿಂಹ ರೂಪದಲ್ಲಿ ಅದನ್ನು ಸ್ಪಷ್ಟಪಡಿಸಿದ್ದಾನೆ. ಹೀಗೆ ಮಿಥ್ಯಾಜ್ಞಾನ ನಿರಾಸಕರವಾಗಿರ್ತಕ್ಕಂಥದ್ದು ರೂಪ ನರಸಿಂಹ ರೂಪ. ಹಾಗಾಗಿ ನರಸಿಂಹೋ ಅಖಿಲ ಅಜ್ಞಾನ ಮತದ್ಧಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ಅಖಿಲ ಅಜ್ಞಾನ ಅಖಿಲ ಅಜ್ಞಾನ ಮತದ್ಧಾಂತ ದಿವಾಕರ ಅಂತ ಉಂಟು ಅಲ್ಲಿ. ಅದಕ್ಕೆ ಒಂದು ಟೀಕಾಕೃತ್ವ ಆದರೂ ಒಂದು ಅರ್ಥ ಮಾಡಿದ್ದಾರೆ. ಎಲ್ಲವೂ ಬ್ರಹ್ಮನಿಗಿಂತ ಬೇರೆಯಾದ ಎಲ್ಲ ಪ್ರಪಂಚವು ಅಜ್ಞಾನದಿಂದ ಕಲ್ಪಿತ ಎಂಬ ಮಾತು ಮತ ಏನಿದೆ ಅದು ದೊಡ್ಡ ಭಗವಂತನನ್ನು ಕಾಣಲಿಕ್ಕೆ ದೊಡ್ಡ ಕಗ್ಗತ್ತಲೆ. ಅದನ್ನು ನಿರಾಸ ಮಾಡಿದ ಸೂರ್ಯ ಅಂದರೆ ನರಸಿಂಹ ಅಂದರೆ ಎಲ್ಲ ದುರ್ಮತಗಳನ್ನು ಭಗವಂತ ನಿರಾಸ ಮಾಡೋದರಲ್ಲಿ ಸೂರ್ಯನಂತೆ ಇದ್ದಾನೆ. ಅಂತಹ ಅಪಾರವಾದ ಜ್ಞಾನಶಕ್ತಿ ಸಾಗರನಾದಂತಹ ಆ ಭಗವಂತನ ಅತ್ಯುತ್ಕೃಷ್ಟನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ ಅಂತ ಇದು ನರಸಿಂಹನ ಪರವಾಗಿ ಮಾಡಿದ್ದು. ಇಲ್ಲ ಅಖಿಲ ಅಜ್ಞಾನ ಮತದ್ಧಾಂತ ದಿವಾಕರ ಅಂದಕ್ಕೆ ಅಖಿಲ ಅಜ್ಞಾನ ಮತದ್ಧಾಂತ ದಿವಾಕರ ಜ್ಞಾನ ಮತ ಜ್ಞಾ ಸರ್ವಜ್ಞನಾದ ಅನ ಮುಖ್ಯ ಪ್ರಾಣ ಅವನ ಮತ ಅಲ್ವಾ ಎಂಬುದಕ್ಕೆ ವಿರೋಧಿ ಅಂತ ಅರ್ಥ. ಅಖಿಲ ಅಜ್ಞಾನ ಮತದ್ಧಾಂತ ದಿವಾಕರ ಅಂದರೆ ಜ್ಞಾನ ಮತ ಜ್ಞಾನ ಮತ ಜ್ಞಾ ಅಂದರೆ ಸರ್ವಜ್ಞನಾದ ಅನಮತ. ಅದಕ್ಕೆ ವಿರೋಧಿಯಾಗಿರ್ತಕ್ಕಂಥದ್ದು ಅಜ್ಞಾನ ಮತ ಅಂದರೆ ಸರ್ವಜ್ಞನಾದ ಅನ ಮುಖ್ಯ ಪ್ರಾಣನ ಮತಕ್ಕೆ ವಿರೋಧಿಯಾದದ್ದು ಜ್ಞಾನ ಅಂದರೆ ಮುಖ್ಯ ಪ್ರಾಣ, ಸರ್ವಜ್ಞನಾದ ಮುಖ್ಯ ಪ್ರಾಣ ಅವನ ಮತ. ಆ ಅಂದರೆ ವಿರೋಧ ಅರ್ಥ, ಅಸುರ ಅಂದರೆ ಸುರರಿಗೆ ವಿರೋಧಿ ಅಂತ ಅರ್ಥ. ಹಾಗಾಗಿ ಸರ್ವಜ್ಞರಾದ ಮುಖ್ಯ ಪ್ರಾಣ ಅವತಾರಭೂತರಾದಂಥ ಆಚಾರ್ಯ ಮಧ್ವರ ಮತಕ್ಕೆ ವಿರೋಧಿಯಾದ ಎಲ್ಲ ಮತಗಳು ಅಖಿಲ ಅಜ್ಞಾನ ಮತ. ಜ್ಞಾನ ಸರ್ವಜ್ಞನಾದ ಆಚಾರ್ಯ ಮಧ್ವರ ಮತಕ್ಕೆ ವಿರುದ್ಧವಾದದ್ದು ಅದೆಲ್ಲ ಕಗ್ಗತ್ತಲೆ. ಆ ಕಗ್ಗತ್ತಲೆಯನ್ನು ದೂರ ಮಾಡ್ತಕ್ಕಂಥವನು, ಆ ಮಿಥ್ಯಾಜ್ಞಾನ ನಿರಾಸ ಮಾಡ್ತಕ್ಕಂಥವನು ನರಸಿಂಹ. ಅವನು ಉತ್ಕೃಷ್ಟನಾಗಿದ್ದಾನೆ ಅಂತ ಅಭಿಪ್ರಾಯ. ಇಲ್ಲಿ ಅದು ವಿಶೇಷಣ ಯಾಕೆ ಮೂರೇ ಕೊಡ್ತಾರೆ ಅದು ಮುಖ್ಯ. ಸುಮ್ಮನೆ ಸುಮ್ಮನೆ ಹೇಳೋದಿಲ್ಲ, ಮೂರು ಹೇಳಿದ್ದಾರೆ ನೋಡಿ, ಶಕ್ತಿ ಜ್ಞಾನ ಮತ್ತು ಸುಖ. ಅಮಿತ ಸಜ್ಞಾನ ಸುಖ ಶಕ್ತಿ ಪಯೋನಿಧಿ. ಯಾಕೆ ಹೇಳಿರಬೇಕು? ಮೂರು ಕಟಾಕ್ಷಿಕರು ಹೇಳ್ತಾರೆ, ಜ್ಞಾನವನ್ನ, ಶಕ್ತಿಯನ್ನ, ಸುಖವನ್ನ. ಮೂರು ಸಾಗರ, ಅಮಿತ ಸಾಗರ, ಅಪಾರವಾದ ಸಾಗರಕ್ಕಾದ್ರೂ ಒಂದು ಮಿತಿ ಇದೆ. ಆದ್ರೆ ಭಗವಂತನ ಈ ಶಕ್ತಿ ಮತ್ತು ಜ್ಞಾನ ಮತ್ತು ಸುಖದಕ್ಕೆ ಮಿತಿ ಇಲ್ಲ ಆ ಸಾಗರಕ್ಕೆ ಅಂತ ತೋರ್ಸ್ಲಿಕ್ಕೋಸ್ಕರ ಅಮಿತ ಅಂತ ಹೇಳಿದ್ರು. ಯಾಕೆ ಹೇಳಿರ್ಬೋದು ಅಂದ್ರೆ, ಆಚಾರ್ಯ ಸುಮ್ಮನೆ ಸುಮ್ಮನೆ ಆ ವಿಶೇಷಣ ಹಾಕಿಲ್ಲ. ನರಸಿಂಹನ ಬಗ್ಗೆ ಬಹಳ ದೊಡ್ಡ ಇದುಂಟು, ಯಾಕೆಂದ್ರೆ ನರಸಿಂಹದೇವರಿಗೆ ಸಿಕ್ಕಾಪಟ್ಟೆ ಕೋಪ ಇದೆ ಅಂತ. ನರಸಿಂಹದೇವರಿಗೆ ಕೋಪ ಇದೆ, ಅದಕ್ಕೆ ಕೋಪಕ್ಕೆ ಕಾರಣೀಭೂತವಾದದ್ದು ಇಲ್ಲ, ಕೋಪದ ಕಾರ್ಯವೂ ಇಲ್ಲ. ಅವನಿಗೆ ಕೋಪ ಇರುವುದು ಹೇಗೆ ಅಂತ? ಕೋಪ ಬರಬೇಕಾದ್ರೆ ಏನೊಂದು ಕಾರಣ ಬೇಕು, ಅದು ದೇವರಲ್ಲಿ ಇಲ್ಲ. ಕೋಪದ ಕಾರ್ಯವೂ ಕಾಣ್ತಾ ಇಲ್ಲ, ಕೋಪದ ಕಾರ್ಯವೂ ಇಲ್ಲ, ಕೋಪಕ್ಕೆ ಕಾರಣವೂ ಇಲ್ಲ ಅಂತ ತೋರ್ಸ್ಲಿಕ್ಕೋಸ್ಕರ ಮೂರು ವಿಶೇಷಣ ಹಾಕಿದ್ರು. ಯಾಕೆ ಅಂದ್ರೆ, ಪರಮಾತ್ಮನಿಗೆ ಕೋಪ ಬರುವುದು ಯಾರಿಗೆ ಹೇಳಿ? ತನ್ನ ಇಚ್ಛೆಯಂತೆ ಯಾವುದು ನಡೆಯುವುದಿಲ್ಲೋ, ನಡೆಯುವಂತೆ ಮಾಡಿಕೊಳ್ಳಿಕ್ಕೆ ಯಾರಿಗೆ ಶಕ್ತಿ ಇಲ್ಲವೋ ಅವರಿಗೆ ಕೋಪ ಬರುತ್ತೆ ಅಲ್ವಾ? ಹಾಗೆ ತನ್ನ ಲೋಕದಲ್ಲಿ ಕೋಪ ಬರುದು, ನಮ್ಮ ಇಚ್ಛಾನುಸಾರವಾಗಿ ನಡಿಬೇಕು, ಅದಕ್ಕೇನಾದರೂ ಅದಕ್ಕೆ ವಿರುದ್ಧವಾಗಿ ನಡೆದರೆ ನಮಗೆ ಏನು ಬರುತ್ತೆ? ಕೋಪ ಬರುತ್ತೆ. ಹಾಗೆ ಅಶಕ್ತಿ ವಿರುದ್ಧವಾಗಿ ನಡೆಯದಂತೆ ತಡಿಲಿಕ್ಕೆ ನಮಗಾಗುವುದಿಲ್ಲ. ಅಶಕ್ತರಾದರೆ ನಮ್ಮ ಇಚ್ಛೆಗೆ ವಿರೋಧಿಯಾಗಿ ಯಾರು ಮಾಡ್ತಾರೆ, ಅದನ್ನು ತಡಲಿಕ್ಕೆ ನಮಗೆ ಸಾಮರ್ಥ್ಯ ಇಲ್ಲದಿದ್ದಾಗ, ಅದನ್ನು ತಡಲಿಕ್ಕೆ ಸಾಮರ್ಥ್ಯ ಇಲ್ಲಂತಾದ್ರೆ ನಮ್ಮ ಇಚ್ಛೆಗೆ ನಡೀತಾರೆ, ಆಗ ನಮಗೆ ಕೋಪ ಬರುತ್ತೆ. ಆದರೆ ನರಸಿಂಹದೇವರಿಗೆ ಅಪಾರವಾದ ಶಕ್ತಿ ಇದೆ, ಹಾಗಾಗಿ ಕೋಪ ಬರಲಿಕ್ಕೆ ಬೀಜಭೂತವಾದ ಅಶಕ್ತತೆ ಎಂಬುದು ನರಸಿಂಹದೇವರಲ್ಲಿಲ್ಲ. ಇನ್ನು ಕೋಪ ಬಂದವರಿಗೆ ಕೋಪದ ಕಾರ್ಯವೂ ಇಲ್ಲ, ಅಶಕ್ತತೆ ಇಲ್ಲ, ಅಪಾರವಾದ ಶಕ್ತಿ ಇದೆ, ಕೋಪದ ಕಾರ್ಯ ಪರಿಣಾಮವೂ ಕಾಣ್ತಾ ಇಲ್ಲ. ಹೇಗೆ ನೀವು ಅಂತೀರಿ? ಯಾಕೆಂದ್ರೆ ಕೋಪದ ಪರಿಣಾಮ ಅಂದ್ರೆ ಏನು? ಕೋಪ ಬಂದವರಿಗೆ ಟೆನ್ಷನ್, ಆಗಾಗ ಸುಖ ಇರುತ್ತೆ ಯಾರಿಗಾದ್ರೂ. ಕೋಪ ಬಂದ ಸುಖ ಆಗ್ಲಿಕ್ಕೋಸ್ಕರ ಯಾರಾದರೂ ಕೋಪ ಮಾಡ್ತಾರ? ಕೋಪ ಬಂದಾಗ ಬಹಳ ಮನಕ್ಷೋಭೆ ಆಗತ್ತೆ, ಆಗ ಕೋಪ ಬಂದಾಗ ಮನಸ್ಸಿನ ಶಾಂತಿ ಇರುವುದಿಲ್ಲ, ಸುಖ ಇರುವುದಿಲ್ಲ, ವಿವೇಕ ಎಂದು ಮೊದಲೇ ಇರುವುದಿಲ್ಲ. ಕೋಪ ಬಂದವರಿಗೆ ಜ್ಞಾನ ಇರುವುದಿಲ್ಲ, ಸುಖ ಇರುವುದಿಲ್ಲ, ಟೆನ್ಷನ್ ಇರುತ್ತೆ, ಅವಿವೇಕ ಇರುತ್ತೆ. ಹಾಗಾಗಿ ನರಸಿಂಹನಿಗೆ ಏನಿದೆ? ಅಪಾರವಾದ ಜ್ಞಾನ ಇದೆ, ಅಪಾರವಾಗಿರ್ತಕ್ಕಂಥ ಸುಖ ಇದೆ, ಆದ್ರಿಂದ ಕೋಪದ ಕಾರ್ಯವೂ ಇಲ್ಲ. ಅವಿವೇಕ, ಅಜ್ಞಾನ ಅಥವಾ ಅಶಾಂತತೆ ಇದು ಯಾವುದೂ ಕೂಡ ಕಾಣ್ತಾ ಇಲ್ಲ, ಅದರಿಂದಾಗಿ ನರಸಿಂಹ ಕೋಪ ಉಳ್ಳವನಲ್ಲ ಅಂತಾಗ ಆ ನರಸಿಂಹ ಜಯತಿ ಅತ್ಯುತ್ಕೃಷ್ಟ ವರ್ತತೆ. ಸುಮ್ಮನೆ ಸುಮ್ಮನೆ ಹೇಳುವುದಿಲ್ಲ. ಯಾಕೆ ಅಂದರೆ ನರಸಿಂಹದೇವರಿಗೆ ಸಿಕ್ಕಾಪಟ್ಟೆ ಕೋಪ ಬಂತಂತೆ. ಆ ಕೋಪ ಬಂದಾಗ ದೇವತೆಗಳಲ್ಲಿ ಎಷ್ಟು ಹಿರಣ್ಯಕಶ್ಯನ ಸಂಹಾರ ಮಾಡಿದರೂ ಕೂಡ ಇನ್ನು ಕೋಪ ಇಳಿಲ್ಲದಂತೆ, ಸಿಕ್ಕಾಪಟ್ಟೆ ಕೋಪ ಬರ್ತದೆ, ದೇವತೆಗಳಲ್ಲಿ ಟೆನ್ಷನ್ ಆಗಿಬಿಡ್ತಂತೆ. ಆಗ ಈ ಇವನೇನು ಮಾಡಿದ ಅಂದರೆ, ರುದ್ರ ಶರಭ ವೀರಭದ್ರ ಅಂತ ಏನು ಹೇಳ್ತಾರೆ, ಶರಭ ರೂಪದಿಂದ ಬಂದಂತೆ, ಸಿಂಹಕ್ಕಿಂತ ಪ್ರಬಲವಾದದ್ದು, ಎಂಟು ಕಾಲಿನದ್ದು, ಶರಭ ರೂಪದಿಂದ ಬಂದಂತೆ ವೀರಭದ್ರ. ಬಂದು ಆ ನರಸಿಂಹನನ್ನು ಸಿಡಿ ಹಾಕಿಬಿಟ್ಟ ಅಂತ ಮಾತು ಎಲ್ಲ ಬರ್ತದೆ. ಹಾಗಾಗಿ ಇಲ್ಲಿ ಏನರ್ಥ ಆಗುತ್ತೆ ಅಂದರೆ, ಶರಭ ರೂಪದಿಂದ ವೀರಭದ್ರ ಬಂದು, ಅದು ಕತೆ ಎಲ್ಲೋ ಕೆಟ್ಟು ಕತೆಗಳು, ನರಸಿಂಹನನ್ನೇ ಇಲ್ಲಂದು ಮಾಡಿಬಿಟ್ಟ ಅಂತ. ಮೃತ್ಯು ಮೃತ್ಯು ನಮಾಮ್ಯ ಅಂತ ನಾವು ಹೇಳ್ತೇವೆ, ಅದಕ್ಕೆ ಜಯತಿ ಅಂತ ಹೇಳಿದ್ದು. ಹಾಗೆ ತಿಳ್ಕೊಳ್ಬೇಡಿ, ವೀರಭದ್ರ ಶರಭ ರೂಪದಿಂದ ಬಂದು ನರಸಿಂಹನ ನಿಗ್ರಹ ಮಾಡಿದ, ಆದ್ದರಿಂದ ಯಾರು ಉತ್ಕೃಷ್ಟ ಅಂದರೆ ವೀರಭದ್ರ ಶರಭನೇ, ರುದ್ರರೂಪಿಯಾದ ಶರಭನೇ ಉತ್ಕೃಷ್ಟ, ನರಸಿಂಹ ಅಲ್ಲ ಅಂತ ಹೇಳಿದ್ರೆ ಜಯತಿ ಅತ್ಯುತ್ಕೃಷ್ಟೋ ಬರ್ತದೆ. ಅದು ಯಾಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿಲ್ಲ, ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ದುಷ್ಟ ಯೋಗಿನಿ ರಕ್ತ ಪಿಪಾಸುಗಳು ಆಗಿರ್ತಕ್ಕಂಥ ದುಷ್ಟ ಯೋಗಿನಿ ಶಕ್ತಿಗಳು ಪಾತಾಳದಿಂದ ಎದ್ದು ಬಂದ್ರಂತೆ, ರುದ್ರದೇವರನ್ನೇ ನುಂಗ್ಲಿಕ್ಕೆ ಬಂದ್ರಂತೆ. ಆ ರುದ್ರದೇವರು ಕುರಿ ರೂಪವನ್ನು ತಾಳಿದ್ರಂತೆ, ಹೆದರ್ತಾ ಇದ್ದಾರೆ ಕುರಿ ರೂಪವನ್ನು ತಾಳಿ. ಆಗ ನರಸಿಂಹದೇವರು ಪಾತಾಳದಿಂದ ಎದ್ದು ಬಂದು ಆ ಕುರಿ ರೂಪದಲ್ಲಿರುವಂತಹ ರುದ್ರದೇವರನ್ನ ವಾಹನವಾಗಿ ಮಾಡಿಕೊಂಡು ಆ ಯಾವ ದುಷ್ಟ ಯೋಗಿನಿ ರುದ್ರದೇವನ ನುಂಗ್ಲಿಕ್ಕೆ ಬಂದ ದುಷ್ಟ ಯೋಗಿನಿ ಶಕ್ತಿಗಳು ಏನಿದೆ, ಆಸುರಿ ಶಕ್ತಿಗಳನ್ನೆಲ್ಲ ಸಂಹಾರ ಮಾಡಿದ್ರು. ಅದನ್ನು ಇದು ಪದ್ಮಪುರಾಣದಲ್ಲಿ ಇದೆ, ಮೇಷರೂಪ ಶಿವತ್ರಾತ ಮೇಷ ಶಂಕರ ವಾಹನ ಅಂತ ಪದ್ಮಪುರಾಣದಲ್ಲಿ ವಾಸುದೇವ ಸಹಸ್ರನಾಮದಲ್ಲಿ ಎರಡು ನಾಮಗಳು ಇದೆ. ಅದನ್ನು ವಾದಿರಾಜರು ತೀರ್ಥ ಪ್ರಬಂಧದಲ್ಲಿ ಹೇಳಿದ್ದಾರೆ. ಹಾಗಾಗಿ ನರಸಿಂಹದೇವರು ರುದ್ರದೇವರೇ ಎಷ್ಟು ಯೋಗಿನಿ ಶಕ್ತಿಯಿಂದ ಒದ್ದಾಡ್ತಾ ಇರೋ ಸಂದರ್ಭದಲ್ಲಿ ಅವರ ಪ್ರಾಣವನ್ನು ಉಳಿಸಿದವರೇ ನರಸಿಂಹ, ಅಂತ ನರಸಿಂಹ ರುದ್ರರೂಪಿಯಾದ ವೀರಭದ್ರಿಂದ ಹತನಾದ ಅಂತ ಹೇಳ್ತಕ್ಕಂತಹದ್ದು ಅದು ಆಭಾಸ. ಆದ್ದರಿಂದಾಗಿ ನರಸಿಂಹ ಅತ್ಯುತ್ಕೃಷ್ಟನಾಗಿದ್ದಾನೆ, ರುದ್ರದೇವರಿಗೂ ರಕ್ಷಣೆ ಮಾಡಿ ಅತ್ಯುತ್ಕೃಷ್ಟನಾಗಿ ನರಸಿಂಹ ಇದ್ದಾನೆ ಅಂತ ಇದು ಅರ್ಥ. ಆದರೆ ಇದು ಒಂದು ಅರ್ಥ, ಆಚಾರ್ಯರು ಸ್ವಪರವಾಗಿಯೂ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಆಚಾರ್ಯರ ಮಾತಿಗೆ ಬಹಳ ಅರ್ಥ ಇದೆ ಅಲ್ವಾ ಮಾತು, ಯಾಕಂದ್ರೆ ಅದು ಬಹ್ವರ್ಥ ಗರ್ಭಿತವಾದದ್ದು. ನರಸಿಂಹ ಆಚಾರ್ಯ ಯಾಕೆ ತಮ್ಮನ್ನು ಸರ್ವಜ್ಞ ಸೂರ್ಯನ ಅಂತ ಹೇಳಿಬಿಟ್ಟಿದ್ದಾರೆ. ಅದರಿಂದಾಗ ಅವರು ಸಂಕೋಚ ಯಾಕೆ ಬಿಡಬೇಕು, ಇಲ್ದಿದ್ದ ಮೇಲೆ ಹೇಳಲಿಕ್ಕೆ ಮಾತ್ರ ಸಂಕೋಚ. ಯಥಾಸ್ವರೂಪ ವಿಜ್ಞಪ್ತಿ ಆತ್ಮನ್ನಪಿ ನ ದೋಷಕೃತ, ಇದ್ದುದ್ದಿದ್ದಾಗೆ ಹೇಳಿದ್ರೆ ತನ್ನ ಬಗ್ಗೆ ಹೆಚ್ಚು ಹೇಳಬಾರದು, ಹೇಗಿದೆ ಹಾಗೆ ಹೇಳಬೇಕು. ಅದು ಆಚಾರ್ಯನ ತನ್ನ ಬಗ್ಗೆ ಹೇಳ್ಕೊಂಡದ್ದು, ತನ್ನ ಮೇಲೆ ಶಿಷ್ಯರಿಗೆ ಜಿಜ್ಞಾಸುಗಳಿಗೆ ಭಕ್ತ ಜನತೆಗೆ ವಿಶ್ವಾಸ ಬಂದು ತನ್ನ ಮಾತಿನಲ್ಲಿ ನಂಬಿ ಆ ಸಾಧನ ಪಥದಲ್ಲಿ ಅವರು ಮುನ್ನಡೆಯಲಿ ಎಂಬ ದೃಷ್ಟಿಯಿಂದ ತಮ್ಮ ಸ್ವರೂಪವನ್ನು ಅವರು ಪರಿಚಯ ಮಾಡಿಕೊಳ್ಳಿದ್ದಾರೆ ವಿನಃ ತನ್ನ ದೊಡ್ಡಷ್ಟಿಗೆ ತೋರಿಸಲಿಕ್ಕೋಸ್ಕರ ಖಂಡಿತ ಅಲ್ಲ. ಅದಕ್ಕೆ ಆದ್ದರಿಂದಾಗಿ ಇದಕ್ಕೆ ಇನ್ನೊಂದರ್ಥ, ನರಸಿಂಹೋ ಅಖಿಲ ಅಜ್ಞಾನ ಮತದ್ಧಾಂತ ದಿವಾಕರ ಅಂದರೆ ಆಚಾರ್ಯರು ಅದೇ ನಾನು ಆಗ ಹೇಳಿದ ಹಾಗೆ ಎಲ್ಲವೂ ಈ ಮುಖ್ಯಪ್ರಾಣನ ಸರ್ವಜ್ಞನಾದ ಮುಖ್ಯಪ್ರಾಣನ ಮತಕ್ಕೆ ವಿರುದ್ಧವಾದಂತಹ ಎಲ್ಲ ಮತಗಳು ಕಗ್ಗತ್ತಲೆ, ಭಗವಂತನ ನೋಡಲಿಕ್ಕೆ ದೊಡ್ಡ ಕಗ್ಗತ್ತಲೆ. ಯಾಕಂದ್ರೆ ಕಗ್ಗತ್ತಲೆ ಎಂದು ಒಂದು ಪದಾರ್ಥವನ್ನು ನೋಡಲಿಕ್ಕೆ ಪ್ರತಿಬಂಧಕ ಆದಂತೆ, ಅಂತಹ ಕತ್ತಲೆಯನ್ನು ಓಡಿಸಿದ ದಿವಾಕರ ಅಂದರೆ ಅದು ಆಚಾರ್ಯ ಮಧ್ವರು. ಅಲ್ಲಿ ನರಸಿಂಹ ಅಂತುಂಟಲ್ರಿ, ನರಸಿಂಹ ಯಾವಾಗಾದರೂ ಆಚಾರ್ಯ ಮಧ್ವರು ಅಂದರೆ ನಿಮ್ಗೆ ಗೊತ್ತಿಲ್ವ? ಆ ನರಸಿಂಹ ನರಂಚೈವ ನರೋತ್ತಮಂ, ನರ ಅಂದರೆ ಜೀವ, ಜೀವಸಿಂಹ ಜೀವೋತ್ತಮ ಅಂತ ಒಂದು. ಇನ್ನೊಂದು ನರಸಿಂಹ ಅಂದರೆ ಈ ಆಚಾರ್ಯ ಮಧ್ವರಿಗೆ ಪ್ರಾಕ್ಟಿಕಲ್ ಆಗಿ ಅರ್ಥ ಆಗುತ್ತೆ. ಯಾಕೆ ಅಂದರೆ ದುರ್ವಾದಿಗಳು ನಿಜವಾಗಿಯೂ ಕೂಡ ಎಂಥ ಪರಮಾತ್ಮನ ನಿಂದೆ ಮಾಡಿದರು, ಮಧ್ವರು ಅಲ್ಲ ಭೀಮಸೇನಂತೂ ಎದುರು ನಿಂದೆ ಮಾಡಿದರೆ ಭಗವಂತನನ್ನು ಅವರ ಪ್ರಾಣವೇ ತೆಗಿತಾ ಇದ್ದರು, ಹಿಂದೆ ನಿಂದೆ ಮಾಡಿದರೆ ಕತ್ತರಿಸ್ತಾ ಇದ್ರು ನಾಲಿಗೆಯನ್ನು. ಆದರೆ ಈ ಮಧ್ವರೂಪದಲ್ಲಿ ಬಂದಾಗ ಏ ದುರ್ಗೆಯೆಲ್ಲ ಅವತಾರ ಮಾಡಿ ಈ ದುಷ್ಟರನ್ನು ಸದೆ ಬಡಲಿಕ್ಕಿದ್ದಾಳೆ, ನಾನು ದಂಡಧಾರಕ, ನಾನು ದಂಡಧಾರಕನಾಗ್ತೇನೆ, ದಂಡ ಧಾರಣೆ ಮಾಡೋದು, ಶಿಕ್ಷಾರೂಪ ದಂಡವನ್ನು ನಾನು ಧಾರಣೆ ಮಾಡುವುದಿಲ್ಲ ಅಂತ ಸಹನೆ ಮಾಡ್ಕೊಂಡು ಕೂತ್ಕೊಂಡ್ರು. ಅದನ್ನು ಬಹಳಷ್ಟು ಸಹಿತರು, ದುರ್ವಾದಿಗಳನ್ನು ಎಂದು ಎಷ್ಟು ಮಾತ್ರ ಕೂಡ ದೈಹಿಕ ಹಿಂಸೆಯನ್ನು ಆಚಾರ್ಯ ಮಧ್ವರು ಮಾಡಿಲ್ಲ. ನರಾನ್ ದುರ್ವಾದಿನ ಸಹತೆ, ಮಾತಿನಿಂದ ಖಂಡಿಸಿದರೂ ಕೂಡ ಭೀಮಸೇನ ಏನೊಂದು ಖಡಕ್ಕಾಗಿ ಶಿಕ್ಷೆ ಕೊಟ್ಟ ಅಂತಹ ಶಿಕ್ಷೆಯನ್ನು ಎದೆಗೆ ಆದ್ರಿಂದಾಗಿ ಕೊಡಲಿಲ್ಲ. ನರಾನ್ ದುರ್ವಾದಿನ ಸಹತೆ, ಅವರು ಏನು ವಿಷ್ಣುನಿಂದ ಮಾಡಿದರೂ ಕೂಡ ದೈಹಿಕ ಶಿಕ್ಷೆಯನ್ನು ಕೊಡದೆ ಕ್ಷಮಾಗುಣವನ್ನರಾಗಿ ಅಹಿಂಸಾ ಸನ್ಯಾಸಿಗಳ ಪರಮ ಧರ್ಮ ಆದ್ರಿಂದಾಗಿ ಅದನ್ನು ಕಾಯ್ದುಕೊಂಡರು. ಅದಕ್ಕೆ ಅವರು ನರಸಿಂಹ. ವಯಸ್ಸದಲ್ಲೆಲ್ಲ ಸ್ಪಷ್ಟವಾಗಿ ಉಂಟು, ಅವನು ಸಹಿಸಿಕೊಂಡ ಅಂತ. ಘೃಣಾ ಶುಚೀಹಿ ಘೃಣ, ಘೃಣಾವಾನ್ ಘೃಣಾವಾನ್, ಬಹಳ ದುಷ್ಟರಲ್ಲಿಯೂ ಕೂಡ ಅವರು ದಯೆ ತೋರಿದ್ರು, ಅಂದ್ರೆ ಹಿಂಸೆ ಮಾಡಿಲ್ಲ ಅಂತ, ದೈಹಿಕ ಹಿಂಸೆ ಮಾಡಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತೆ ನೋಡಿ, ಈಶಾವಾಸ್ಯ ಉಪನಿಷತ್ತಿಗೆ ಬಂದರೆ ಅದು ನಕರ್ಮ ಲಿಪ್ಯತೆ ನರೆ ಅಂತುಂಟು. ನರ ಎಂಬುದಕ್ಕೆ ಅದು ಇವರು ರಾಘವೇಂದ್ರ ಸ್ವಾಮಿಗಳು ಆಚಾರ್ಯರಿಗೆ ಅಭಿಪ್ರೇತವಾದದ್ದು. ನರ ಅಂದರೆ ಜ್ಞಾನಿ ಅಂತ ಅರ್ಥ ಮಾಡಿದ್ದಾರೆ. ಯಾಕೆ ನರ ಅಂದರೆ ಜ್ಞಾನಿ ಅಂಥೇಳಿ, ನರೀಯತೆ ಇತಿ ನರಹ, ಯಾರು ಜ್ಞಾನವನ್ನು ಪಡಿತಾನೋ ಅವನು ದೊಡ್ಡ ಭಕ್ತ, ಅಂಥ ಭಕ್ತ ನಮೇ ಭಕ್ತ ಪ್ರಣಶ್ಯತಿ. ಜ್ಞಾನವನ್ನು ಯಾರು ಪಡಿತಾನೋ, ಅಪರೋಕ್ಷ ಜ್ಞಾನಿ ಯಾರು, ಅವನು ನರೀಯತೆ ನರಕಾಜ್ಞರರ್ಥ ರೂಪವಾದ ವಿನಾಶವನ್ನು ಖಂಡಿತವಾಗಿ ಹೊಂದುವುದಿಲ್ಲ. ಹಾಗಾಗಿ ಆ ಅರ್ಥದಲ್ಲಿ ನರ ಅಂದರೆ ಜ್ಞಾನಿ ಅಂತ ಅರ್ಥ ಮಾಡಿದ್ದಾರೆ ಯಾರು, ಖಂಡಾರ್ಥದಲ್ಲಿ ಇವರು ರಾಘವೇಂದ್ರ ಸ್ವಾಮಿಗಳವರು. ಅಷ್ಟೇ ಅಲ್ಲ, ಭಗವದ್ಗೀತೆ ಸಂವಾದ ನೋಡಲಿಕ್ಕೆ ಹೋದರೂ ಕೂಡ ಆತ್ಮೀಯ ಏಹಿ ಸಂಸರ್ಷದ ಯೋ ಭೋಗಾಹ ದುಃಖ ಯೋನಯ ಏವತೆ ಆದ್ಯಂತವಂತ ಕೌಂತೆಯ ನತೇಶು ರಮತೆ ಬುಧಃ. ಈ ವಿಷಯ ಸಂಸರ್ಗದಿಂದ ಏನೊಂದು ನಮಗೆ ಈ ಭೋಗ ಸುಖಾನುಭೋಗ ಆಗ್ತಾ ಇದೆ, ಅದು ಅಂತ್ಯದಲ್ಲಿ ದುಃಖಕ್ಕೆ ಕಾರಣವಾದದ್ದು ಅಂತಹ, ಅದು ಮತ್ತೆ ಆದ್ಯಂತ ಹುಟ್ಟತ್ತೆ ಹೋಗುತ್ತೆ ಬರತ್ತೆ ಹೋಗುತ್ತೆ ಅಂತಹ ಅಸ್ಥಿರವಾದ ಅನಿತ್ಯವಾಗಿರ್ತಕ್ಕಂತಹ ಈ ಸುಖ ಭೋಗದಲ್ಲಿ, ವಿಷಯ ಭೋಗದಲ್ಲಿ ಜ್ಞಾನಿಗಳು ಆನಂದವನ್ನು ಅಭಿರುಚಿಯನ್ನು ಹೊಂದುವುದಿಲ್ಲ. ಅಲ್ಲಿ ನರವತೆ ವಿಷಯ ಭೋಗದಲ್ಲಿ ಯಾರು ರಮಿಸುವುದಿಲ್ಲವೋ ರತಿಯನ್ನು ಹೊಂದುವುದಿಲ್ಲವೋ ಅವರು ನಿಜವಾಗಿಯೂ ನರರು. ಭಾಗವತ ಇದು ಭಗವದ್ಗೀತೆ ಹೇಳುವ ಹಾಗೆ ನರ ಅಂದರೆ ಜ್ಞಾನಿ ಅಂತ ಅರ್ಥ ಆಯಿತು. ಜ್ಞಾನಿಗಳಲ್ಲೇ ಸಿಂಹ ಯಾರು? ಅಧ್ಯಾತ್ಮ ಜ್ಞಾನ ನೀತ ಯತಿವರ ಮಹಿತೋ ಭೂಮಿ ಭೂಷಣಿರ್ಮೆ. ಜ್ಞಾನಿ ಸಿಂಹ ಯಾರು ಅಂದರೆ ಆಚಾರ್ಯ ಮಧ್ವರು. ಅವರು ಏನು ಮಾಡಿದ್ದಾರೆ, ಈ ಅಖಿಲ ಈ ದುರ್ವಾದಿಗಳ ಏನೊಂದು ದುಡ್ಡ ದುಷ್ಟ ಮತಗಳಿದೆ ಅದನ್ನು ದೂರಕ್ಕೆ ಕಗ್ಗತ್ತಲೆಯನ್ನು ದೂರಕ್ಕೆ ಅಟ್ಟಿರ್ತಕ್ಕಂತಹ ದಿವಾಕರ ಸರ್ವಜ್ಞ ಸೂರ್ಯ. ಅದಕ್ಕೆ ದಿವಾಕರ ಎಂಬುದಕ್ಕೆ ಇನ್ನೊಂದು ಅರ್ಥವನ್ನು ಮಾಡಿದ್ದಾರೆ, ರಾತ್ರಿ ರಜ್ಞಾನ ಉದ್ದಿಷ್ಟಂ ದಿವಾಜ್ಞಾನ ಮುದೀರ್ಯತೆ ಅಂತ. ಆಚಾರ್ಯ ಮಧ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ರಾತ್ರಿ ಅಂದ್ರೇನು ಅಜ್ಞಾನ ಅಂತ ಅರ್ಥ, ದಿವ ಅಂದ್ರೆ ಏನು ಅಂದ್ರೆ ಹಗಲು, ಹಗಲು ಅಂದ್ರೆ ಜ್ಞಾನ ಅಂತ ಅರ್ಥ, ಜ್ಞಾನವನ್ನು ಉಂಟು ಮಾಡಿದವನು ಅಂತ ಅರ್ಥ. ಸರಿಯಾದ ತತ್ವಜ್ಞಾನವನ್ನು ಕೊಟ್ಟವನು ಅವನು ಅತ್ಯುತ್ಕೃಷ್ಟನಾಗಿದ್ದಾನೆ. ಇತರ ಎಲ್ಲಾ ಭಾಷ್ಯಕಾರರಿಗಿಂತಲೂ ಈ ಜಗತ್ತಿಗೆ ಗುರುಭೂತರಾಗಿ ಯಾರು ಬಂದರು ಅರ್ಥ ಆಯ್ತಾ, ಜಗತ್ತಿಗೆ ಗುರುಗಳು, ಸಿಕ್ಕಾಪಟ್ಟು ಶಿಷ್ಯರಿಗಿಂತ ಗುರುಗಳೇ ಜಾಸ್ತಿ ಆಗಿದೆ ಈ ಕಲಿಯುಗದಲ್ಲಿ. ಹಾಗಾಗಿ ಜಗತ್ತಿಗೆ ಭಾರಭೂತರಾಗಿ ಯಾರ್ಯಾರು ಬಂದರು ಅವರೆಲ್ಲರಿಗಿಂತಲೂ ಹೀರೋ ಆಗಿದ್ದಾರೆ, ಜಗತ್ತು ಉತ್ಕೃಷ್ಟರಾಗಿದ್ದಾರೆ. ಎಲ್ಲ ಆಚಾರ್ಯರಿಗಿಂತಲೂ ದೊಡ್ಡಾಚಾರ್ಯರು ಉತ್ಕೃಷ್ಟರಾಗಿದ್ದಾರೆ. ಯಾಕೆಂದ್ರೆ ಅದು ಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ ಅಂತ, ಅಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ, ಮೇಲ್ನೋಟಕ್ಕೆ ಅಮಿತವಾದ ಜ್ಞಾನ ಶಕ್ತಿ ಸುಖ ಸಾಗರ ಅಂತ. ಅಮಿತ ಇಲ್ಲ, ಯಾಕಂದ್ರೆ ಅವ್ರಿಗೆ ಮಿತಿ ಇದೆ. ಆಚಾರ್ಯ ಮಧುರ ಜ್ಞಾನ ಸುಖ ಶಕ್ತಿ ಎಲ್ಲದಕ್ಕೂ ಮಿತಿ ಇದೆ, ಅಮಿತ ಏನಲ್ಲ, ನಮ್ಗಿಂತ ಜಾಸ್ತಿ ಅಂತ ಅಷ್ಟೇ ವಿನಃ ಅದೇನು ಅವರು ಪರಮಾತ್ಮನಂತೆ ಅದಕ್ಕೊಂದು ಮಿತಿ ಇಲ್ಲ ಅಂತ ಹೇಳೋದು ತಪ್ಪಾಗತ್ತೆ. ಮಿತಿ ಇದೆ, ಆದರೂ ಹೇಳಿದ್ದಾರೆ ಅಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ ಎಂಬುದಕ್ಕೆ ಈಗ ಒಂದು ಅರ್ಥ ಮಾಡಬೇಕು. ಅಮಿತ ಅಂ ಅಕಯ ಪ್ರವಿಭೂ ಸಂಭೂಮ ಸಖಃ ವಿಷ್ಣುವಾಚಕ ಅಂ ಅಂದ್ರೆ ವೇದವ್ಯಾಸರಿಗೆ ಹೆಸರು, ಏಕಾಕ್ಷರ ಕೋಶ ಅದು ಟೀಕ್ ಇವರು ಏತಿರ್ಥ ಹೇಳಿದ್ದಾರೆ. ಅಂ ಅಂದ್ರೆ ವೇದವ್ಯಾಸರು, ಅಂ ಇತ ಇತ ಅಂದ್ರೆ ಪ್ರಾಪ್ತ, ವೇದವ್ಯಾಸರಿಂದ ಪ್ರಾಪ್ತವಾದ ಅಥವಾ ಪರಮಾತ್ಮನಿಂದ ಪ್ರಾಪ್ತವಾದ ಯಾವುದು ಅಮಿತ ಸಜ್ಞಾನ, ಉತ್ತಮವಾದ ತತ್ವಜ್ಞಾನ, ಅದು ಕಲಬೆರಕೆ ಇಲ್ಲದಂತಹ ತತ್ವಜ್ಞಾನ, ಪ್ರತಿ ಮಿಥ್ಯಾಜ್ಞಾನಾದಿ ಕಲಬೆರಕೆ ಇಲ್ಲದಂತಹ ತತ್ವಜ್ಞಾನ. ಮತ್ತು ಶಕ್ತಿ, ಯಾವ ಶಕ್ತಿ, ಆಜ್ಞಾಶಕ್ತಿ. ಪರಮಾತ್ಮ ಅವರಿಗೆ ನೀನು ಮಹಾಭಾರತ ತಾತ್ಪರ್ಯವನ್ನು ಬರೀ, ಮಹಾಭಾರತ ತಾತ್ಪರ್ಯವನ್ನು ಬರೀ ಅಂತ ಆದೇಶ ಕೊಟ್ಟದ್ದು ಯಾರಿಗೆ ಅಂದರೆ ಆಚಾರ್ಯ ಮಧ್ಯದಲ್ಲಿ. ಹಾಗಾಗಿ ಆ ಭಗವಂತನ ಆಜ್ಞಾರೂಪವಾದಂಥ ಒಂದು ಶಕ್ತಿ, ಅಮಿತ ಸಜ್ಞಾನ ಸುಖ ಶಕ್ತಿ ಸುಖ. ಏನು ಮಾಡಿದ್ರು ಭಾಷ್ಯ ಮಾಡಿದ್ದಕ್ಕೆ ಮಹಾಭಾರತ ಆತ್ಮರಣೆಯ ಎಲ್ಲ ಮಾಡಿಕೊಟ್ರಲ್ಲ, ಏನು ಮಾಡಿದ್ರು ಆಲಿಂಗನ ಮಾಡಿಕೊಂಡು ಸ್ವೀಕಾರ ಮಾಡಿ ಆ ಸಹಬೋಧ ಆ ಸುಖಕ್ಕೆ ಅವಕಾಶ ಉಳ್ಳಂತಹ ಆ ಚತುರ್ಮುಖ ಬ್ರಹ್ಮ ಪದವಿಯನ್ನು ಕೊಟ್ಟು ಅದು ಸಾತಿಶಯವನ್ನಾಗಿ ಮಾಡಿದ್ರು, ವಿಶೇಷವಾದ ಆನಂದವನ್ನಲ್ಲಿ ಅನುಭವಿಸು ಅಂತ ಅನುಗ್ರಹ ಮಾಡಿದ್ರು. ಮಹಾಭಾರತ ಆತ್ಮರಣೆ ಬರೆದದಕ್ಕೆ ವೇದವ್ಯಾಸರು ಮಾಡಿದ್ದೇನೆಂದ್ರೆ ಐದೇ ಅದು ಆನಂದ ಅತಿಶಯ. ಮೊದಲು ಹನುಮಂತನ ಇರುವಾಗ ರಾಮದೇವರು ಕೊಟ್ಟಿದ್ದಾರೆ ಸಹಭೋಗಕ್ಕೆ ಅವಕಾಶ ಉಳ್ಳಂತಹ ಬ್ರಹ್ಮ ಪದವಿಯನ್ನ, ಇಲ್ಲಿ ಏನ್ ಮಾಡಿದ್ರು ಭಾಷ್ಯ ಮಹಾಭಾರತ ತಾತ್ಪರ್ಯ ಮಾಡಿದ್ದಕ್ಕೆ ವಿಶೇಷವಾಗಿ ಆನಂದ ಅತಿಶಯ ಉಳ್ಳಂತಹ ಅದು ಇನ್ನಷ್ಟು ವಿಶೇಷ ಸೌಲಭ್ಯ ಆನಂದ ನನಗೆ ಅದರಲ್ಲಿ ಸಿಗಲಿ ಅಂತ ಅನುಗ್ರಹ ಮಾಡಿದ್ರು. ಹಾಗಾಗಿ ಆ ವೇದವ್ಯಾಸರಿಂದ ಅನುಗ್ರಹಿತರಾಗಿ ಶ್ರೇಷ್ಠವಾದ ಶಕ್ತಿಯನ್ನ ಆ ಬ್ರಹ್ಮ ಪದವಿ ನಂತರ ಮೋಕ್ಷ ಅಲ್ಲಿ ಸಾಧನೆ ಮಾಡಿ ಮೋಕ್ಷದಲ್ಲಿ ಆನಂದ ಅತಿಶಯವನ್ನು ಕೂಡ ವೇದವ್ಯಾಸರಿಂದ ಮಹಾಭಾರತ ತಾತ್ಪರ್ಯನಯವನ್ನು ಮಾಡಿ ಮಾಡಿ ಅದನ್ನು ಅರ್ಪಿಸಿದಾಗ ಸಂತುಷ್ಟರಾದ ವೇದವ್ಯಾಸರಿಂದ ಅಂತ ಪರಮಾನಂದ ಅತಿಶಯವನ್ನ ಅವರು ಪಡೆದಿದ್ದಾರೆ ವ್ಯಾಸರಿಂದ. ಆದರೆ ಆಜ್ಞಾ ಉಂಟು, ಜ್ಞಾನ ಪಡೆದಿದ್ದಾರೆ, ಮತ್ತೆ ಸುಖವನ್ನು ಪಡೆದಿದ್ದಾರೆ. ಅದರಿಂದಾಗಿ ಜಯತ್ತಮಿತ ಸಜ್ಞಾನ ಸುಖಶಕ್ತಿ ಅಂತ ಆಚಾರ್ಯರು ಜಯತಿ ಅತ್ಯುತ್ಕೃಷ್ಟ ವರ್ತತೆ ಇತರ ಎಲ್ಲ ಆಚಾರ್ಯರು ಅಂತ ಹೇಳಬಹುದು. ಈ ಮಹಾಭಾರತ ತಾತ್ಪರ್ಯದ ಬಗ್ಗೆ ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ಮೀಶಪದೆ. ಎಲ್ಲ ದೇವರು ಎಲ್ಲರಿಗೂ ಒಂದು ಸಜ್ಜನರಿಗೆ ಹೇಳ್ತಕ್ಕಂಥ ಚಿಕ್ಕ ಒಂದು ಶ್ರೇಷ್ಠವಾದ ಮಾತು ಅರ್ಥಗಂಭೀರವಾಗಿದೆ. ಈ ಜಗತ್ತಿನಲ್ಲಿ ಪರಮಾತ್ಮನಿಗಿಂತ ಅತ್ಯುತ್ತಮವಾದ ಸ್ತುತ್ಯರ್ಹವಾದ ವಸ್ತು ಇಲ್ಲವೇ ಇಲ್ಲ. ಆದ್ದರಿಂದಾಗಿ ತದಲಂ ಬಹುಲೋಕ ವಿಚಿಂತನೆಯ, ಹೆಚ್ಚು ಲೌಕಿಕವಾದ ಚಿಂತನೆ ಮಾಡಲಿಕ್ಕೆ ಹೋಗಬೇಡ, ಭಗವಂತನ ಪಾದದಲ್ಲೇನೆ ಮನಸ್ಸಿಡು ಅಂತ ಇದು ಆಚಾರ್ಯರು ಸಂದೇಶ ಕೊಟ್ಟದ ಸಜ್ಜನರಿಗೆ. ಇದಕ್ಕೆ ಇನ್ನೊಂದು ಅಭಿಪ್ರಾಯವನ್ನು ಕೂಡ ಹೇಳಬಹುದು. ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ಈಶಪದಿ. ಬಹುಲೋಕ ವಿಚಿಂತನೆಯ ಅಂದರೆ ಬಹುದೇಹ ಚಿಂತನೆಯ ಅಂತ ಅರ್ಥ. ಅಸ್ಮಾಲ್ಲೋಕಾತ್ ಪ್ರೇತ್ಯ ಲೋಕ ಶಬ್ದಕ್ಕೆ ದೇಹ ಅಂತ ಅರ್ಥ. ಬಹುದೇಹ ಚಿಂತನೆ ಮಾಡಿದ್ರು ಸಾಕು ನಾನು ಸುಂದರ ಇದ್ದೆ. ಬೇರೆ 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 ದೇಹವನ್ನು ಚಿಂತನೆ ಮಾಡುದು, ತನ್ನ ದೇಹವು ಚಿಂತನೆ ಮಾಡುದು, ಇದು ನಶ್ವರವಾದ ದೇಹ ಚಿಂತನೆ ಸಾಕು. ಈಶ ಪದದಲ್ಲಿ ಎರಡ ಅರ್ಥ, ಈಶನಾದಂಥ ವೇದವ್ಯಾಸರೂಪಿ ಪರಮಾತ್ಮನ ಪದ ಅಂದ್ರೆ ಭಾಗವತ ಬ್ರಹ್ಮಸೂತ್ರಾದಿಗಳು, ಮತ್ತೆ ಅವಾಂತರ ಈಶ್ವರರು ಆಚಾರ್ಯ ಮಧ್ವರು, ಅವರ ಪದ ಅಂದ್ರೆ ಶಾಸ್ತ್ರ. ಅದರಲ್ಲಿ ವಿಶೇಷವಾಗಿ ಮನಸ್ಸನ್ನು ತೊಡಗಿಸು, ಬಹುಲೋಕ ಚಿಂತನೆಯ ಅರ ಅಲ್ಲ. ಈಶಪದದಲ್ಲಿ ಬ್ರಹ್ಮಸೂತ್ರದಲ್ಲಿ ಭಾಗವತದಲ್ಲಿ ಮಹಾಭಾರತದಲ್ಲೆಲ್ಲ ನಮ್ಮ ಮನಸ್ಸನ್ನು ಚಿಂತನೆ ಮಾಡಿ ತೊಡಗಿಸಬೇಕು. ಹೇಗೆ ಅಂದ್ರೆ ಬಹುಲೋಕ ವಿಚಿಂತನೆಯ, ಬಹುಲೋಕ ಆಭಾಸೋ ಜ್ಞಾನಮಾಲೋಕೋ ಲೋಕೋ ಭಾಸಶ್ಚ ಕಥ್ಯತೆ. ಲೋಕ ಅಂದ್ರೆ ಜ್ಞಾನ ಅಂತ ಅರ್ಥ. ಬಹು ಪೂರ್ಣತಾಯ, ಬಹು ಅಂದ್ರೆ ಪೂರ್ಣ ಅಂತ ಅರ್ಥ. ಪೂರ್ಣ ಲೋಕ ಅಂದ್ರೆ ಪೂರ್ಣ ಪ್ರಜ್ಞ, ಪೂರ್ಣ ಪ್ರಜ್ಞರ ವಿಶಿಷ್ಟ ಚಿಂತನೆಯೊಂದಿಗೆ ನೀನು ಮಹಾಭಾರತ ಭಾಗವತ ಬ್ರಹ್ಮಸೂತ್ರದಲ್ಲಿ ನಿನ್ನ ಮನಸ್ಸನ್ನು ತೊಡಗಿಸು. ಆಚಾರ್ಯ ಚಿಂತನೆ ಬಿಟ್ಟು ಇದು ಮಾಡಬೇಡ ಎಂಬ ಅಭಿಪ್ರಾಯದಿಂದ ಹೇಳಿದರು. ಅಥವಾ ಬಹುಲೋಕ ವಿಚಿಂತನೆಯ ಅಲಂ ಬಹುಲೋಕ ವಿಚಿಂತನೆಯ ಇನ್ನೊಂದರ್ಥ, ದೇವರ ಈ ಶಬ್ದದಲ್ಲಿ ನಾವು ಯಾಕೆ ಚಿಂತನೆ ಮಾಡಬೇಕು ಅಂತ ಹೇಳಿಬಿಟ್ರೆ ಹೇಳ್ತಾ ಇದ್ದಾರೆ ಬಹುಲೋಕ ವಿಚಿಂತನೆಯ. ನೀವು ಯಾವುದೋ ಈ ದೇಹ ಚಿಂತನೆಯಿಂದ ದೇಹಕ್ಕೆ ನನಗೆ ಸುಖ ಸಿಗಲಿ ಎಂಬ ದೃಷ್ಟಿಯಿಂದ ಏನು ಈಶ ಪದದಲ್ಲಿ ಚಿಂತನೆ ಮಾಡಬೇಡ. ಅಯಂ ದೇಹ ಚಿಂತನೆಯಿಂದ ಮಾಡೋದು ಬಿಟ್ಟುಬಿಡು. ಬಹುಲೋ ಅಲಂ ಬಹುಲೋಕ ಚಿಂತನೆಯ ಈಶ ಪದೇ ಪರಮಂಕುರು. ಆಚಾರ್ಯರು ಹೇಳ್ತಾರೆ ಲೋ ಅಂದ್ರೆ ಏನು, ಸಂಸಾರ ಲುಪ್ತ, ಸಂಸಾರ ಯಾರಿಗೆ ಲೋಪ ಆಗಿದೆಯೋ ಅವರು ಲೋ, ಅವರ ಖ ಅಂದ್ರೆ ಸುಖ. ಅದು ಬಿಂಬ ಪ್ರತಿಬಿಂಬ ಭಾವದಿಂದಾಗಿ ನೀಡಂ ಸುಖಂ ಕೈತ್ಯುಕ್ತ ನಪುಂಸಕಲಿಂಗ ಬದಲು ಅದು ಆಶ್ರಯವಾದದಿಂದಾಗಿ ಪುಲ್ಲಿಂಗ ಬಂದಿದೆ. ಅಂದ್ರೆ ಉತ್ತಮೋತ್ತಮ ಅವರ ಮೋಕ್ಷ ಸುಖ ಕೆಳಗಿನ ಕೆಳಗಿನವರ ಮುಕ್ತರಿಗೆ, ಆ ಸುಖ ಅವರ ಸುಖಕ್ಕೆ ಮೇಲಿನವರ ಸುಖ ಎಂದು ಬಿಂಬವಾಗಿದೆ, ಆಶ್ರಯವಾಗಿದೆ. ಈ ಆಶ್ರಯ ಆಶೀಭಾವ ಇರುವುದರಿಂದಾಗಿ ಬಿಂಬ ಪ್ರತಿಬಿಂಬ ಭಾವದಿಂದಾಗಿ ಪ್ರತಿಯೊಬ್ಬ ಮುಕ್ತರ ಸುಖವೂ ಕೂಡ ಲೋ, ಸಂಸಾರದಿಂದ ಲುಪ್ತರಾದವರು ಲೋ, ಅವರ ಸುಖ ಲೋಕ. ಏನಪ್ಪ ಬಹುಲೋಕ ಚಿಂತನೆಯ, ಹೀಗೆ ದೈಹಿಕ ಚಿಂತನೆ ಸುಖ ಚಿಂತನೆ ಮಾಡಬೇಡ ನೀನು. ಆ ದೃಷ್ಟಿಯಿಂದ ಭಗವಂತನ ಈಶ ಪದದಲ್ಲಿ ನೀನು ಏನ್ ಮಾಡಬೇಡ, ಮನಸ್ಸಿಡಬೇಡ. ಅಲಂ ಬಹುದೇಹ ಚಿಂತನ ಸಾಕು, ಮತ್ತೇನು ಮಾಡಬೇಕು? ಯಾವ ಫಲಚಿಂತನೆಯಿಂದ ಈ ಶಬ್ದದಲ್ಲಿ ನಾವು ನಿಮ್ಮ ಮನಸ್ಸಿಡಬೇಕು? ಅಪರೋಕ್ಷ ಜ್ಞಾನವಾದ ನಂತರವೂ ಕೂಡ ಈ ಶಬ್ದದಲ್ಲಿ ನಿನ್ನ ಮನಸ್ಸನ್ನು ತೊಡಗಿಸಬೇಕು. ಯಾಕೆಂದ್ರೆ ಅಪರೋಕ್ಷ ಜ್ಞಾನೋತ್ತರದಲ್ಲಿ ನೀನು ವಿಶೇಷವಾಗಿ ಶಾಸ್ತ್ರ ಪ್ರವಚನಾದಿಗಳನ್ನು ತತ್ಕಾರ್ಯವನ್ನು ಮಾಡಿದರೆ ಮೋಕ್ಷದಲ್ಲಿ ಆನಂದ ಅತಿಶಯ ಆಗತ್ತೆ. ಬಹುಲೋಕ ವಿಚಿಂತನೆಯ, ಬಹು ಅಂದ್ರೆ ಹೆಚ್ಚಿನ, ಲೋಕ ಅಂದ್ರೆ ಸಂಸಾರದಿಂದ ಲುಪ್ತರಾದ ಮುಖ್ಯ ಸೋಕ ಸುಖ ರೂಪ ಫಲ ಚಿಂತನೆ ಎಂದಿಗೆ ವಿಶೇಷವಾಗಿ ಈ ಶಬ್ದದಲ್ಲಿ ಮೋಕ್ಷ ಸುಖಕ್ಕೋಸ್ಕರ ಆ ಮೋಕ್ಷ ರೂಪ ಫಲ ಚಿಂತನೆ ಮಾಡ್ತಾ ಆ ಭಗವಂತನಲ್ಲಿ ಮನಸ್ಸನ್ನು ಇಡು ಎಂಬುದಾಗಿ ಆಚಾರ್ಯರು ಬಹಳ ವಿಶಿಷ್ಟವಾಗಿ ಆಚಾರ್ಯರು ಹೇಳ್ತಾ ಬಂದಿದ್ದಾರೆ. ಅಂತಹ ನಾವು ಅಂದಾಗಿ ದೇಹ ಚಿಂತನೆ ಬಿಟ್ಟು ಆಚಾರ್ಯ ಮಧ್ವರ ಶಾಸ್ತ್ರ ಚಿಂತನೆಯೊಂದಿಗೆ ವಿಶೇಷವಾಗಿರ್ತಕ್ಕಂತಹ ಆಚಾರ್ಯ ವಿಶಿಷ್ಟ ಚಿಂತನೆಯೊಂದಿಗೆ ಭಗವಂತನ ಪಾದವನ್ನು ನಾವು ಯಾವಾಗಲೂ ಚಿಂತಿಸ್ತಾ ಇರಬೇಕು ಎಂಬುದಾಗಿ ಆಚಾರ್ಯರು ವಿಶಿಷ್ಟವಾದ ರೀತಿಯಲ್ಲಿ ನಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಪೂರ್ಣಪ್ರಜ್ಞರ ವಿಶಿಷ್ಟ ಚಿಂತನೆಯೊಂದಿಗೆ ಮಹಾಭಾರತಾದಿ ಚಿಂತನವನ್ನು ಮಾಡ್ತಾ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು. ಅಂತ ಒಂದು ಉತ್ತಮ ಸದವಕಾಶವನ್ನು ಇಲ್ಲಿ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ನಮ್ಮ ಗುರುಗಳ ಪೇದಾರಶಿವರ ನೇತೃತ್ವದಲ್ಲಿ ಏನೊಂದು ಇಲ್ಲಿ ಜ್ಞಾನ ಕಾರ್ಯವನ್ನು ಪ್ರಭಂಜನಾಚಾರ್ಯರು ಈ 40-42 ದಿನಗಳ ನಿರಂತರವಾಗಿ ಇದನ್ನು ನಡೆಸಿದ್ದಾರೆ. ಅದಕ್ಕೋಸ್ಕರ ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ವಿಶೇಷವಾಗಿ ಎಲ್ಲ ಶ್ರೋತೃವರ್ಗದವರು ಬಂದಿದ್ದಾರೆ, ಅದರ ಉಪಯೋಗವನ್ನು ನೀವೆಲ್ಲರೂ ಕೂಡ ಪಡೆದಿದ್ದೀರಿ, ನಿಮಗೂ ಭಗವಂತನ ಅನುಗ್ರಹ ಆಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅದೇ ಸಂದರ್ಭದಲ್ಲಿ ಉಪನ್ಯಾಸಕರು ವಿದ್ವಾಂಸರು ಕೂಡ ಬಂದು ಈ ಜ್ಞಾನ ಯಜ್ಞದ ಶೋಭೆಯನ್ನು ಹೆಚ್ಚಿಸಿದ್ದಾರೆ. ಅವರಿಗೂ ಕೂಡ ಆಚಾರ್ಯ ಮಧ್ವಾಂತರಿಕದ ವೇದವ್ಯಾಸ ಭಿನ್ನ ರಾಮಚಂದ್ರ ದೇವರ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಪ್ರಭಂಜನಾಚಾರ್ಯರು ಉತ್ತಮ ರೀತಿಯಲ್ಲಿ ಜ್ಞಾನ ಕಾರ್ಯವನ್ನು ಜ್ಞಾನ ಪ್ರಭಾಕರ ಅಂತನಿಸಿದ್ದಾರೆ. ವಿಶೇಷವಾದಂಥ ಜ್ಞಾನ ಪ್ರಭೆಯನ್ನು ನಮ್ಮ ಮಾಧ್ಯ ಸಮಾಜದಲ್ಲಿ ಬೀರ್ತಾ ಪರಿಣಾಮಕಾರಿಯಾಗಿ ಆ ಮಧ್ಯತತ್ವಜ್ಞಾನ ಜಾಗೃತಿಯಲ್ಲಿ ಅದು ಪುಸ್ತಕ ಪ್ರಕಾಶನ ಸಂಶೋಧನಾ ಪ್ರವಚನ ಪಾಠಾದಿಗಳಿಂದ ವಿಶೇಷವಾದಂತಹ ತತ್ವಜ್ಞಾನದ ಪ್ರಭೆಯನ್ನು ಎಲ್ಲ ಮಾಧ್ಯ ಸಮಾಜದ ಮೇಲೆ ಪರಿಣಾಮಕಾರಿಯಾಗಿ ಬೀರಿ ಮಾಧ್ಯ ಹೃತ್ಕಮಲವನ್ನು ವಿಕಾಸಗೊಳಿಸಿದಂತಹ ಒಂದು ಉತ್ತಮವಾದ ಕೆಲಸವನ್ನು ಪ್ರಭಂಜನಾಚಾರ್ಯ ಮಾಡಿದ್ದಾರೆ. ಅದಕ್ಕೋಸ್ಕರ ಪ್ರಭಂಜನ ಪ್ರಭಾಕರ ಅಂತ ಅವರಿಗೆ ಹೆಸರಿಟ್ಟರೂ ಕೂಡ ಅದು ಸಾರ್ಥಕವಾಗುತ್ತೆ ಅಂತ ಮಾತನ್ನು ಕೃಷ್ಣಾರ್ಪಣೆ ಮಾಡ್ತಾ ಇದ್ದೀನಿ.